ಅದು ಅದು ಓದ್ತಾರಲ್ಲ ಒಳ್ಳೆ ಜ್ಞಾನ ಬರುತ್ತೆ, ಫಸ್ಟ್ ಕ್ಲಾಸ್ಗೆ ರ್ಯಾಂಕ್ ತಗೋತಾನೆ ಮುಂದೆ ಹೋಗ್ಬಿಡ್ತಾರೆ. ಇವತ್ತು ಟೆಕ್ಸ್ಟ್ ಬುಕ್ ಆರಿಸ್ಕೋಬೇಕು, ಗೈಡ್ ಅಂತ ತಗೋಬೇಡ, ಗೈಡ್ಗಳೆಲ್ಲ ತಗೋಬೇಡ ಅಂತ ಹೇಳ್ಬಿಡ್ತಾರೆ. ಗೈಡ್ಗಳು ತಗೊಳ್ಬೇಡ, ಅದು ಗೈಡ್ ಬರೀ ಹೆಚ್ಚಿಗೆ ಹೆಸರುಗಳು ಹಾಕೊಳ್ಳೋದಿಲ್ಲ, ಅದಕ್ಕೆ ಹೆಸರು ಹಾಕೊಳ್ಳೋಕ್ಕೂ ಲಾಯಕ್ಕಿಲ್ಲ, ಆ ರೀತಿ ಬರೆದಿರ್ತಾರೆ ಅಂತ ಅರ್ಥ. ಅದೇ ಗೈಡ್ ಓದಿ ಪಾಸ್ ಆಗಲಿ, ಗೈಡ್ನ ಅನೋಟೇಷನ್ ಯಾರು ಕೇಳ್ತಾರೆ? ಟೆಕ್ಸ್ಟಿಂದ ಅನೋಟೇಷನ್ ಕೇಳ್ತಾರೆ, ಗೈಡಿಂದ ಕೇಳಿದ ಗತಿಯಾಗಬೇಕು. ಗೈಡ್ ಓದಿ ಅಂತ ಹೇಳಿದಾಗತ್ತೆ ಅಷ್ಟೇ, ಅದರಿಂದ ಕೇಳೋದಿಲ್ಲ ಎಂದು ಕೂಡ. ಇವತ್ತು ಗೈಡ್ ಟೆಕ್ಸ್ಟ್ ಬುಕ್ಕನ್ನು ಆಧರಿಸಿ ಹೊರಟ ಗೈಡ್ಗೆ ಬೆಲೆ ಇಲ್ಲ ಅಂದಮೇಲೆ ಯಾವ್ಯಾವನ ಯಾವ ವಿಚಾರಣೆ ಹೇಗೆ ಬೆಲೆ ಇರುತ್ತೆ? ಅದಕ್ಕೆ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಅದು ಕೇಳ್ತಾರೆ, ಏನು ಶಾಸ್ತ್ರ ಗೊತ್ತಾಗೋದಿಲ್ಲಲ್ಲ, ಹೋಗಲಿ ಬಿಡಿ, ಭಗವದ್ಗೀತೆ ಸುಮ್ಮನೆ ಯಾರು ಪಾರಾಯಣ ಮಾಡಿ ಹೋಗಲಿ, ಕೊನೆ ಪಕ್ಷ ನಿಮ್ಗೆ ಅರ್ಥ ಆಗೋದಿಲ್ಲಲ್ಲ, ಹೋಗಲಿ ಮೂಲ ಗ್ರಂಥವನ್ನು ಓದಿದೆ ಅಂತಾಗಲಿ ಕೊನೆ ಪಕ್ಷ, ಅಷ್ಟಾದರೂ ಇರಲಿ ಕೊನೆಗೆ. ಹೊರತು ಯಾರೋ ಹೇಳಿದನ್ನು ಬಾಯಿಪಾಠ ಮಾಡೋದಕ್ಕಿಂತ ತಿಳ್ಕೊಳ್ಳೋದಕ್ಕಿಂತ ಭಗವದ್ಗೀತಾದಿಗಳನ್ನು ಅರ್ಥ ಮಾಡಿಕೊಡೋದು ಹೋದರೂ ಪರವಾಗಿಲ್ಲ, ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಅದು ಓದಿಬಿಡಿ, ಅದರಿಂದ ಬೇಕಾದಷ್ಟು ಪ್ರಯೋಜನಕ್ಕೆ ಬರುತ್ತೆ ಅಂತ ನಿರೂಪಣೆ ಮಾಡ್ತಾರೆ. ಆದ್ದರಿಂದ ಅದು ನಮ್ಮ ಗಮನಕ್ಕೆ ಬಂದಿರಬೇಕು. ಈ ದೃಷ್ಟಿಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಸಂದೇಶವನ್ನು ಭಗವಂತ ಕೊಟ್ಟ. ಭಗವಂತನ ಯಾರು ಕೇಳಬೇಕು ಈ ಮಧ್ಯೆ? ನೀನು ಯಾರ ಹೇಳಿದ್ರೆ ಕೃಷ್ಣನಿಗೆ ಯಾರಾದ್ರೂ ಕೇಳೋ ಧೈರ್ಯ ಇದೆಯಾ? ಯಾರು ಕೇಳೋದಿಲ್ಲ, ಕೃಷ್ಣ ತಾನೇ ಹೇಳ್ತಾನೆ. ಇದು ಭಾರಿ ವಿಶೇಷ, ಕೃಷ್ಣ ನಿನಗೆ ಯಾರು ಹೇಳಿದ್ರು ಅಂತ ಯಾವ ಕೇಳದೇನೆ ಪರಂಪರೆ ತಾನೇ ಎಸ್ಟಾಬ್ಲಿಷ್ ಮಾಡ್ತಾನೆ. ಇದು ಅವನ ಜವಾಬ್ದಾರಿ. ಅಡ್ಮಿಷನ್ ಕೇಳಕ್ಕೆ ಬಂದ ಹುಡುಗ ಮಾರ್ಕ್ಸ್ ಕಾರ್ಡ್ ಕೊಡುವಂತ ಎಷ್ಟು ಕೇಳಬೇಕಾಗಿಲ್ಲ ಅಡ್ಮಿಷನ್ ಮಾಡಿ, ಅವನ ಜವಾಬ್ದಾರಿ ಕೊಡಬೇಕಾದ ಅಪ್ಲಿಕೇಶನ್ಗೆಲ್ಲ ಸೇರಿಸೇ ಕೊಡಬೇಕು ಅವನು, ಇಲ್ಲದಿದ್ದರೆ ಅದಕ್ಕೆ ಅರ್ಥನೇ ಇಲ್ಲ. ಭಗವಂತ ಹೇಳ್ತಾನೆ, ಯಾವುದೋ ಗುರುಗಳಿರ್ತಾರೆ ಅವ್ರು ನಾವು ಕೇಳಲಿಲ್ಲ ಅದಕ್ಕೆ ಹೇಳಲಿಲ್ಲ ಅಂತ ಅನ್ನಕ್ಕೆ ಹೋಗಬಾರ್ದು, ನಾವು ಕೇಳದೆ ಹೋದರೂ ಹೇಳಬೇಕು, ಅವ್ರ ಜವಾಬ್ದಾರಿ ಅದು. ಈ ಮಾತನ್ನು ಭಗವಂತ ತಾನು ತೋರಿಸ್ತಾನೆ, ಅವನು ಕೇಳೋರಿಲ್ಲ ಹೇಳೋರಿಲ್ಲ. ಅರ್ಜುನನ ಯಾರು ಕೇಳ್ತಾರೆ ಹೇಳಿ ನೋಡೋಣ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ, ಆದರೂ ಕೂಡ ನಾನೇನು ಮಾಡ್ತೇನೆ, ಯದ್ಯದಾಚರತೆ ಶ್ರೇಷ್ಠ ತತ್ತ ದೇವೇ ತರೋಜನ, ಸಜ್ಜನರಿಗೆ ಒಂದು ಮೇಲ್ಪಂಕ್ತಿ ಹಾಕಿಕೊಡ್ತಾ ಇದ್ದೇನೆ ನೋಡು ಅಂತ ಹೇಳ್ತಾ ತಾನು ಸ್ವತಃ ಮಾಡಿ ತೋರಿಸ್ತಾ ಇದ್ದಾನೆ. ನನ್ನ ಜ್ಞಾನಕ್ಕೆ ಪರಂಪರೆ ಇದೆ ನೋಡು ಅಂತ ಹೇಳಿದ್ದಾರೆ. ಇದು ಭಾರಿ ವಿಶೇಷ. ಆ ದೃಷ್ಟಿಯಿಂದ ಶ್ರೀಮದ್ ಆಚಾರ್ಯ ಗ್ರಂಥಗಳ ಮಹತ್ವ ಇನ್ನೊಂದು ವಿಶೇಷ. ನೀವೆಲ್ಲ ಬರೆದಿದ್ದೀರಲ್ಲ, ಎಲ್ಲಿ ಓದಿದ್ದೀರಿ? ಸಮಸ್ಯೆ ಬಂತೆ, ಎಲ್ಲಿ ಓದಿದ್ದೀರಿ ನೀವೀಗ? ಭಾರಿ ವಿಶೇಷ ಇದು. ಅಚ್ಯುತ ಪ್ರೇಕ್ಷಾಚಾರ್ಯ ಕೇಳಿಬಿಟ್ಟಿರೋದು ಒಂದು ಸಲ, ಎಲ್ಲಿ ಓದಿದ್ದೀರಿ ಇದನ್ನೆಲ್ಲ ಕೂಡ? ಆಚಾರ್ಯರಿಗೆ ಚಿಕ್ಕ ವಯಸ್ಸು, ಇದು ಆಶ್ರಮ ತಗೊಂಡಾಗ ಅವರಿಗೆ ಹತ್ತೇ ವರ್ಷ ಆ ಸನ್ಯಾಸವನ್ನು ತಗೊಳ್ತಾರೆ. ಆಗ ಗುರುಗಳು ಪಾಪ ಅವರಿಗೆ ಪಾಠ ಹೇಳೋದಕ್ಕೆ ಅಂತ ಹೋಗ್ತಾರೆ, ಒಂದು ಗ್ರಂಥ ಶುರು ಮಾಡ್ತಾರೆ, ಇಷ್ಟಸಿದ್ಧಿ ಅಂತ ಗ್ರಂಥ ಶುರು ಮಾಡ್ತಾರೆ. ಶುರು ಮಾಡ್ತಿರ್ಲಿಕ್ಕೆ ಆಚಾರ್ಯ ಕೇಳಿದ್ರಂತೆ, ಗುರುಗಳೇ ಗ್ರಂಥ ಹೇಗೆ ಓದೋದು ನಾವು ಅಂತ ಕೇಳ್ತಾರೆ. ಯಾಕೆ ನಾನು ಹೇಳ್ತೇನೆ ಹಾಗೆ ಓದ್ಕೊಂಡು ಹೋಗು ಅಂತ ಹೇಳ್ತಾರೆ, ಓದೋಕ್ಕಾಗೋದಿಲ್ಲ, ಎಷ್ಟು ತಪ್ಪಿದೆ ಗ್ರಂಥದಲ್ಲಿ ಅಂತ ಹೇಳ್ತಾರೆ. ಎಷ್ಟು ತಪ್ಪಿದೆ ಗ್ರಂಥದೊಳಗೆ? ಮಂಗಲ ಶ್ಲೋಕ ಅಷ್ಟೇ, ಯಾನುಭೂತಿ ರಜಾಮೇಯ ಅನಂತಾನಂತ ವಿಗ್ರಹ ಜಗದಾದಿ ಮಹಾಮಾಯ ಚಿತ್ತಭಿತ್ತಿಂ ನಮಾಮಿತಾಂ. ಈ ಶ್ಲೋಕ ಓದಿದ ತಕ್ಷಣವೇ ಹೇಗೆ ಓದೋದು ನಾವು? ಯಾಕೆ ಏನಾಗಿದೆ ಅಂದರೆ, ಈ ಶ್ಲೋಕದಲ್ಲಿ ಅಕ್ಷರ ಇರೋದು 32 ಇದೆ, ಅನುಷ್ಠುಪ್ ಶ್ಲೋಕ, ತಪ್ಪುಗಳು 32 ಇದೆ, 100% ತಪ್ಪುಗಳಿದೆ, ಇದನ್ನು ಹೇಗೆ ಓದೋದು ಅಂತ ಕೇಳಿದಾಗ ಗುರುಗಳು ಆಶ್ಚರ್ಯ ಆಗೋಯಿತು. ಇಲ್ಲ ಇಲ್ಲ ಉತ್ತರ ಕೊಡ್ತೀವಿ ಅಂದರೆ ಕೊಡಿ ಅಂದರೆ ಕೊಡಲಿಕ್ಕಾಗಲಿಲ್ಲ ಅವರಿಗೆ, ಸಿಟ್ಟು ಬಂತ. ನಿಮ್ಮನ್ನು ಪಾಠನೇ ಹೇಳೋದಿಲ್ಲ ಅಂತ ಹೇಳಿಬಿಡಿ, ನಿಮ್ಮ ಪಾಠನೇ ಹೇಳೋದಿಲ್ಲ, ಬೇಡ ಬಿಡಿ ಅಂತ ಸುಮ್ಮನಾದರು. ಪುರಾಣ ಶುರು ಮಾಡಿದರು, ಪಾಪ ಅಚ್ಯುತ ಪ್ರೇಕ್ಷಾಚಾರ್ಯ ಪುರಾಣ ಶುರು ಮಾಡಿದರು, ಅಲ್ಲೂ ಸಮಸ್ಯೆ ಶುರುವಾಯಿತು. ಅಲ್ಲಿ ಸಮಸ್ಯೆ ಶುರುವಾಯಿತು. ಭಾಗವತ 5ನೇ ಸ್ಕಂದ ಹೇಳ್ತಾ ಭಾಗವತ ಹೇಳ್ತಾ ಇದ್ದಾರೆ, ಅಚ್ಯುತ ಪ್ರೇಕ್ಷರು ಹೇಳೋರು, ಶಿಷ್ಯರು ಕೇಳೋರು. ಆ ಹೊತ್ತಿಗೆ ಒಂದು ಸಮಸ್ಯೆ ಬಂತು ಅವರಿಗೆ, ಅರ್ಥ ಹೇಳೋದಕ್ಕೆ ಅಂತ ಹೋಗ್ತಾರೆ ಪಾಪ ಶಿಷ್ಯರು, ಶ್ಲೋಕ ಓದಬೇಕು, ಗುರುಗಳು ಅರ್ಥ ಹೇಳಬೇಕು. ಆಗ ಗುರು ಶ್ಲೋಕ ಓದಿದ್ರು ಶಿಷ್ಯರು, ಅರ್ಥ ಹೇಳೋದಕ್ಕೆ ಅಂತ ಹೋದ್ರಿ ಇವರು. ಇನ್ನೊಬ್ಬ ಶಿಷ್ಯ ಹೇಳಿದ, ಗುರುಗಳೇ ಅಲ್ಲಿಲ್ಲ, ನನ್ನ ರೀಡಿಂಗ್ ಹೀಗಿದೆ ಅಂತ ಹೇಳಿದ, ಈ ಶ್ಲೋಕ ನನ್ನಲ್ಲಿ ಬಂದ ಪುಸ್ತಕದಲ್ಲಿ ಹೀಗಿದೆ ಅಂತ ಹೇಳಿದ. ಯೋಚನೆ ಮಾಡ್ತಕ್ಕೋದು ಇನ್ನೊಬ್ಬ ಶಿಷ್ಯ, ಗುರುಗಳೇ ನನ್ನ ಪುಸ್ತಕದಲ್ಲಿ ಹೀಗಿದೆ ಅಂತ ಹೇಳಿದ. ಇನ್ನು ಅರ್ಥದ ವಿಚಾರ, ಶ್ಲೋಕದ ರೀಡಿಂಗೇ ಸೆಟ್ಲ್ ಆಗ್ತಾ ಇಲ್ಲ, ಶ್ಲೋಕದ ರೂಪ ಏನಂತಾನೆ ಗೊತ್ತಾಗ್ತಾ ಇಲ್ಲ, ಏನು ಮಾಡೋದಾಗ? ಒಂದು ಕ್ಷಣ ಅವರಿಗೆ ಗಾಬರಿ ಆಯಿತು. ಎಷ್ಟೋ ಸತ್ತು ಸಂಸ್ಕೃತ ಗ್ರಂಥ ಓದಕ್ಕೆ ಹೊರಟವರಿಗೆ ವಿಷ್ಣು ಸಹಸ್ರ ಹೇಳಬೇಕಾದ್ರೆ ಎಷ್ಟೋ ಸತ್ತು ಗೊಂದಲ ಬರುತ್ತೆ. ಶೂರಜನೇಶ್ವರ ಹೇಳಬೇಕು, ಶೌರ್ಯಜನೇಶ್ವರ ಹೇಳಬೇಕು, ಗೊತ್ತಾದ್ರೆ ಪುಣ್ಯ ಕೇಳೋದಿಲ್ಲ, ಸರಿ ಗೊತ್ತಾಗೋದಿಲ್ಲ ಯಾರಿಗೂ ಕೂಡ, ಹೇಳಿದ್ರೆ ಕನ್ಫ್ಯೂಷನ್ ಶುರುವಾಗುತ್ತೆ. ಎಷ್ಟೋ ಪಾಠಾಂತರ ಉಂಟು ಅದರೊಳಗೆ. ಅವಿರುದ್ಧ ಸುರಾನಂದೋ ಗೋವಿಂದೋ ಗೋವಿದಾಂಪತಿ ಒಂದು ಪಾಠ, ಅವಿರುದ್ಧ ಸದಾನಂದೋ ಗೋವಿಂದೋ ಇನ್ನೊಂದು ಪಾಠ. ಅದಕ್ಕೆ ಈ ಪಾಠಗಳು ಯಾತಕ್ಕೆ ಬರುತ್ತೆ ಅಂತ ಕೇಳಿದರೆ, ಮೆಮರಿಯಿಂದ ಹೇಳೋದಕ್ಕೆ ಹೊರಟ ಕಾಲಕ್ಕೆ ಎಷ್ಟೋ ಜನ ಮರ್ತೋದಾಗ ಏನು ಮಾಡ್ತಾರೆ ಗೊತ್ತಾ? ಮರ್ತೋದಾಗ ಗೊತ್ತಿಲ್ಲ ಅಂತ ಹೇಳೋದಿಲ್ಲ, ಏನೋ ಅಡ್ಜಸ್ಟ್ ಮಾಡಿ, ಸಂಸ್ಕೃತದಲ್ಲಿ ಭಾರಿ ಪಾಂಡಿತ್ಯ ಸರಿ ಅಡ್ಜಸ್ಟ್ ಮಾಡಿಬಿಡ್ತಾರೆ, ಬಿಡೋದಿಲ್ಲ. ಅದು ಅವ್ರ ಶಿಷ್ಯರ ಪಾಲಿ ಪಾಠಾಂತರ ಆಗಿಬಿಡುತ್ತೆ, ಅವ್ರ ಗುರುಗಳು ತಪ್ಪು ಹೇಳಿದ್ರೆ ತಪ್ಪೋದಿಲ್ಲ ಅವರು, ಇದೇ ಒಂದು ಪಾಠ ಅಂತ ಶುರು ಮಾಡಿಬಿಡ್ತಾರೆ. 100 ಪಾಲು ಪಾಠಗಳೆಲ್ಲ ಹೀಗೆ ಬರೋ ಪಾಠಗಳಿವೆಲ್ಲ ಕೂಡ. ಆದ್ದರಿಂದ ಇನ್ನು ವಿಷ್ಣು ಸಹಸ್ರನಾಮ ಇಷ್ಟು ಜನ ಹೇಳೋದ್ರೆ ಎಷ್ಟು ಪಾಠಾಂತರ ಇರಬೇಕಾದ್ರೆ, ರೇರ್ ಆಗೋದ್ರೆ ಎಷ್ಟು ಪಾಠ ಅಂತ ಇರಬೇಕು ಲೆಕ್ಕ ಹಾಕಿ. ಹೀಗಿದೆ ಹೀಗಿದೆ ಅಂತ ಆಚಾರ್ಯ ಹೇಳ್ತಾರೆ. ಚಿತ್ರಪೇಷಿ ಭಾರಿ ಗೊಂದಲ ಆಯ್ತು, ಏನು ಮಾಡೋದೀಗ? ತಕ್ಷಣ ಆಚಾರ್ಯ ಹೇಳಿದರಂತೆ, ಗುರುಗಳ ಯೋಚನೆ ಮಾಡಬೇಡಿ, ನನಗೆ ಸರಿಯಾದ ಪಾಠ ಗೊತ್ತಿದೆ, ಈ ಶಿಷ್ಯ ಇದ್ದಾನಲ್ಲ ಇವನು ಓದಿದ್ದಲ್ಲ ಅದು ಸರಿಯಾದ ಪಾಠ ಅಂತ ಹೇಳಿದ್ದಾರೆ. ಅಚ್ಯುತ ಪ್ರೇಕ್ಷರ ಹೇಳಿ ಅವ್ರು ದೊಡ್ಡ ವಿವರ್ಶಕರು ಗುರುಗಳು, ದೊಡ್ಡ ಬುದ್ಧಿವಂತರವರು. ಇಷ್ಟು ಜನದ ಬಗ್ಗೆ ಏನೋ ಒಂದು ಹೇಳಿದರೆ ಒಪ್ಲಕ್ಕೆ ನನ್ನ ತಯಾರಿಲ್ಲ. ಎಲ್ಲರ ಕೈಲೂ ಪುಸ್ತಕ ಇದೆ, ಹಳೆ ಪುಸ್ತಕನೇ ಇದೆ, ಅವ್ರು ಏನೇನೋ ಓದ್ತಾ ಇದ್ದಾರೆ. ಇದೇ ಪಾಠ ಹೇಗೆ ತೀರ್ಮಾನ ಮಾಡ್ತೀರಿ ಅಂತ ಕೇಳ್ತಾರೆ. ಪಾಪ ಈಗ ಎಂಥ ಸಂಶೋಧನೆ ಮಾಡೋ ಹೋದರೆ ದೊಡ್ಡ ಸಮಸ್ಯೆ ಇದೆ. ಗ್ರಂಥ ಸಂಪಾದನಾ ಶಾಸ್ತ್ರ ಅಂತ ಒಂದು ದೊಡ್ಡ, ಅದ್ರ ಬಗ್ಗೆ MA ಮಾಡೋಷ್ಟು ಲಿಟ್ರೇಚರ್ ಇದೆ ಅದರ ಮೇಲೆ, ಹೇಗೆ ತೀರ್ಮಾನ ಮಾಡ್ತೀರಿ? ಕಷ್ಟ ಅಂದ್ರಂತೆ, ಗುರುಗಳೇ ಆ ಪಾಠ ಸರಿ ಅಂತ ಯಾತಕ್ಕೆ ಹೇಳ್ತೇನೆ ಅಂದರೆ, ನನಗೆ ಬಾಯಿಪಾಠ ಪೂರಿ ಭಾಗವತ ಬಾಯಿಪಾಠ ಬರುತ್ತೆ ನನಗೆ, ಆ ಪಾಠಕ್ಕೂ ಈ ಪಾಠಕ್ಕೂ ಪೂರ್ತಿ ಟ್ಯಾಲಿ ಆಗುತ್ತೆ, ಅದಕ್ಕೆ ಅದು ಸರಿಯಾದ ಪಾಠ ಅಂತ ಹೇಳಿ. ನೀವು ಪೂರ್ತಿ ಭಾಗವತ ಬರುತ್ತೆ ನಮಗೇನು ಗೊತ್ತಾಗಬೇಕು ಅಂತ ಕೇಳ್ತಾರೆ, ನಮಗೇನು ಗೊತ್ತಾಗಬೇಕು ಅದಕ್ಕೆ ಹೇಳ್ತಾರೆ. ಸರ್ಟಿಫಿಕೇಟ್ ತೋರಿಸ್ಬಿಡ್ತಾರೆ, ಉಳಿದವರ ಸರ್ಟಿಫಿಕೇಟ್ ನೋಡಿಬಿಡಬೇಕಾರಂತೆ. ಅದರಿಂದ ಆಗೋ ಕೆಲಸ ಸಣ್ಣ ಕೆಲಸ, ನಿಜವಾದ ಶಾಲೆಯಿಂದ ಆಗ ತಯಾರಾಗಬೇಕೀಗ ಗುರುಗಳೇ, ಅದು ನಿಮ್ಮ ಜವಾಬ್ದಾರಿ. ಇಡೀ ಭಾಗವತ ಬರುತ್ತೆ ಅಂತ ಹೇಳಿದಿನಲ್ಲ, ನೀವು ಕೇಳಿ ಪರೀಕ್ಷೆ ಮಾಡಬೇಕಾರೆ ಹೇಳ್ತೇನೆ ಅಂತ ಹೇಳ್ತಾರೆ. ಅಚ್ಯುತ ಪ್ರೇಕ್ಷಾಚಾರ್ಯರು ಭಾರಿ ಬುದ್ಧಿವಂತರು, ಎಕ್ಸ್ಪರ್ಟ್ ಅಂತ ಯಾತಕ್ಕೆ ಕರೆಸ್ತಾರೆ ಗೊತ್ತಾ, ಇಂಟರ್ವ್ಯೂ ಕಮಿಟಿ ಅದಕ್ಕೆಲ್ಲ ಕೂಡ ಎಲ್ಲಿ ಕೇಳಿದ್ರೆ ಸಿಕ್ಕಾಕೋತಾರೆ ಅಂತ ಗೊತ್ತವರಿಗೆ, ಚೆನ್ನಾಗಿ ಓದಿರ್ತಾರಲ್ಲ ಅಂಥವ್ರನ್ನ ಕರೆಸ್ತಾರೆ. ಅಚ್ಯುತ ಪ್ರೇಕ್ಷ ಸಾಕಷ್ಟು ಗೊತ್ತಿತ್ತವ್ರಿ ಪಾಪ ಈ ವಿಷಯದ ಬಗ್ಗೆ. ಭಾಗವತ ಪಂಚಮಸ್ಕಂದ ಭಾರಿ ಭಾಗವತವೇ ಕಷ್ಟ, ವಿದ್ಯಾವತಾಂ ಭಾಗವತೇ ಪರೀಕ್ಷಾ ಅಂತಾನೆ ಹೆಸರು ಅದಕ್ಕೆ. ಭಾರಿ ವಿದ್ವಾಂಸ ಅಂತ ಯಾರು ತನ್ನ ಕರ್ಕೊಂಡ್ರೆ ಭಾಗವತ ಹೇಳುವಂತ ಕೇಳಬೇಕಂತವ್ ನಾನು, ಅದರಲ್ಲೂ ಪಂಚಮಸ್ಕಂದ ಹೇಳುವಂತ ಕೇಳಬೇಕಂತ, ಭಾರಿ ಡಿಫಿಕಲ್ಟ್ ಅದು. ಒಂದು ಅದನ್ನು ಹೇಳುವಂತ ಕೇಳುತ್ತಾರೋ, ತಕ್ಷಣ ಆಚಾರ್ಯ ಶುರು ಮಾಡೇ ಬಿಡ್ತಾರೆ. ಪ್ರಿಯವ್ರತೋ ಮಹಾಭಾಗ ಆತ್ಮಾರಾಮ ಕಥಂ ಮುನೆ ಗೃಹೇಶು ಅರಮತ ಎನ್ಮೂಲ ಸಂಸಾರ ಕರ್ಮಬಂಧನ ಅಂತ ಶುರು ಮಾಡಿ ಸರ 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 ಹೇಳ್ತಾ ಇದ್ರೆ ಅಚ್ಯುತ ಪ್ರಶ್ನೆ ಹೇಳ್ತಾರೆ, ಸೇಯ ನೋಡ್ಕೊಳ್ಳಿ ಪುಸ್ತಕ ನೋಡ್ಕೊಳ್ಳಿ ಅಂತ ಇಮಿಡಿಯೇಟ್ ಪುಸ್ತಕ ನೋಡ್ಕೊಳ್ಳಿ. ನೋಡ್ಕೋತಾ ಇದ್ದಾರೆ, ಅದು ಗದ್ಯ ಭಾಗ ತುಂಬಿ ತುಳುಕುತ್ತ ಅದ್ರೊಳಗೆ. ಪೊಯೆಟ್ರಿ ಕಂಠಪಾಠ ಹಾಕ್ಬೋದು, ಪದ್ಯಪಾಠೆ ಮನುಷ್ಯಾಣಾಂ ಶ್ರಮೋ ನಾತಿ ಭವೇದಿತಿ. ಯಾವ ಒಂದು ಪರೀಕ್ಷೆಯಲ್ಲೂ ಕೂಡ ಮೆಮೊರೈಸೇಷನ್ಗೆ ಪ್ರೋಸ್ ಕೇಳೋದಿಲ್ಲ, ಪೊಯೆಟ್ರಿ ಕೇಳ್ತಾರೆ ಸಾಮಾನ್ಯವಾಗಿ. ಪೊಯೆಟ್ರಿ ಮಾಡೋದೇ ಕಷ್ಟ, ಪ್ರೋಸ್ ಏನು ಮಾಡ್ತಾರೆ, ಅದು ಪ್ರೋಸ್ ತುಂಬುತ್ತೆ ಪಂಚಮಸ್ಕಂದಲ್ಲಿ, ಪ್ರೋಸೇ ಜಾಸ್ತಿ. ಅಚ್ಚ ಕರಾರವಾಕ ಹೇಳ್ತಾ ಇದ್ದಾರೆ, ಅರ್ಥ ಸಮೇತ ಹೇಳ್ತಾ ಇದ್ದಾರೆ. ಈ ಪುಸ್ತಕ ಈ ವಿದ್ಯಾರ್ಥಿಯ ಪಾಠ ಸರಿ ಇದೆ ಅಂತ ಹೇಳಿದ್ರಲ್ಲ, 100% ಟ್ಯಾಲಿ ಆಗ್ತಾ ಇದೆ ಅದಕ್ಕೆ. ಅಚ್ಯುತ ಪ್ರೇಕ್ಷಕರಿಗೆ ಆಶ್ಚರ್ಯವಾಗಿ ಹೋಯ್ತಂತೆ, ಏನು ಪ್ರತಿಭೆ ನಿಮ್ಮದು, ನಿಜವಾಗಲೂ ಕೂಡ ನೀವು ಗೆದ್ದಿರಿ, ನಾವು ಸೋತಿವಿ, ನಿಜವಾಗಲೂ ನೀವು ಎಲ್ಲವನ್ನು ಬಲ್ಲವರು, ಇಡೀ ಭಾಗವತ ನಿಮಗೆ ಬರುತ್ತೆ, ನನಗೆ ಅರ್ಥ ಆಯಿತು, ಆದರೆ ಇನ್ನೊಂದು ಅರ್ಥ ಆಗಲಿಲ್ಲ ಅಂತ ಕೇಳ್ತಾರೆ. ಒಂದು ಅರ್ಥ ಆಯ್ತು ನಮಗೆ, ನೀವು ಬರುತ್ತೆ ಅಂತ ಅರ್ಥ ಆಯಿತು, ಇನ್ನೊಂದು ಅರ್ಥ ಆಗಲಿಲ್ಲ. ಏನದು, ನಿಮ್ಗೆ ಯಾರಿಂದ ಬಂತು ಅಂತ ಅರ್ಥ ಆಗಲಿಲ್ಲ, ಯಾರು ನಿಮಗೆ ಗುರುಗಳು ಅಂತ ಕೇಳಿದರೆ ಕೃಷ್ಣ ಆಚಾರ್ಯ ಹೇಳ್ತಾರೆ, ಅವರಿಗೂ ನಮಗೆ ಗುರುಗಳಿಲ್ಲ, ವೇದವ್ಯಾಸದೇವರೇ ನನಗೆ ಗುರುಗಳು ಅಂತ ಹೇಳ್ತಾರೆ. ನಾನು ಸ್ವಂತ ಓದಿದ್ದು ಹೇಳೋದಿಲ್ಲ, ಮತ್ತೆ ಎಲ್ಲ ಪುಸ್ತಕ ಇತ್ತು ಓದಿ ಓದಿ ಬಾಯಿಪಾಠ ಮಾಡಿ ಅಂತ ಹೇಳ್ಬೋದಾಗಿತ್ತು. ಇಲ್ಲ, ವೇದವ್ಯಾಸ ನನಗೆ ಗುರುಗಳು. ಈ ರೀತಿ ಗುರುತ್ವವನ್ನು ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ. ವೇದವ್ಯಾಸದೇವರು ಪ್ರತಿಯೊಂದು ಗ್ರಂಥದಲ್ಲೂ ಕೂಡ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರೂಣಾಂ ಗುರುಮಂಜ ಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಸತತ ಕೊಟೇಶನ್. ಮಧ್ವಾಚಾರ್ಯ ಗ್ರಂಥಗಳ ಶೈಲಿ ಅನೇಕರಿಗೆ ಗೊತ್ತಿರೋದಿಲ್ಲ. ಇವತ್ತು ರಿಸರ್ಚ್ ಪೇಪರ್ ಸೋತಾರಲ್ಲ, ಮೇಲೆ 4 ಲೈನ್ ಇದ್ದರೆ ಕೆಲವು ಪುರಿಯ ಫುಟ್ ನೋಟ್ಸು, ರಿಸರ್ಚ್ ಪೇಪರ್ ಆಗಿರ್ಬೇಕು. ಒಂದು ಫುಟ್ ನೋಟ್ ರಿಸರ್ಚ್ ಪೇಪರ್ ಕೊಟ್ಟಾದ್ರೆ ಏನು ರಿಸರ್ಚರ್ ಕಾನ್ಸೆಪ್ಟೇ ಇಲ್ಲ ಅಂತ ಅರ್ಥ. ಅವನು ಫುಲ್ಲ ಫುಟ್ ನೋಟ್ಸ್, ತಾನು ಏನು ಹೇಳ್ತಾನೋ ಅವನು ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ತಾ ಹೋಗಬೇಕು, ಎವಿಡೆನ್ಸ್ ಕೊಡ್ತಾ ಹೋಗಬೇಕು, ಅದು ಆಧಾರ ಕೊಡ್ತಾ ಹೋಗಬೇಕು. ಆ ಕಾನ್ಸೆಪ್ಟನ್ನು ಮೊಟ್ಟ ಮೊದಲ ಬಾರಿಗೆ ನಾವು ಭಾಷ್ಯ ಪ್ರಪಂಚದಲ್ಲಿ ಕಾಣಬೇಕು ಅಂತಿದ್ರೆ ಶ್ರೀಮದ್ ಆಚಾರ್ಯ ಸರ್ವಮೂಲ ಗ್ರಂಥಗಳಲ್ಲಿ ಕಾಣುತ್ತೆ. ಮಾತು ಮಾತಿಗೆ ಕೊಟೇಶನ್ಸ್, ಅವ್ರ ಮಾತಿದ್ರೆ ಒಂದು 8 ಇರುತ್ತೆ. ಇಡೀ ಮಾತು ಪುಸ್ತಕ ತೊಗೊಂಡ್ಬಿಟ್ರೆ ಒಂದು ಪೇಜ್ಗೆ ಒಂದು 4-5 ಅವ್ರ ಮಾತು, ಉಳಿದೆಲ್ಲ ಕೊಟೇಶನ್ಸೆ. ಅತ್ಯಂತ ವಿನೂತನ ಶೈಲಿಯ ಗ್ರಂಥರಾಶಿಯನ್ನು ಕೊಟ್ಟವರು ಅವರು. ಭಾಗವತಕ್ಕೆ ಈ ರೀತಿಯ ಹೇಳಿದಾಗ ಅವರ ಮಹಿಮೆ ಗೊತ್ತಾಯ್ತಂತೆ, ತಮ್ಮ ಹಿರಿಮೆಯನ್ನು ಸಾಧಿಸಿದರು. ಅಲ್ಲೇ ಒಂದು ಪ್ರಸಂಗ ಬರುತ್ತಾಗ ಆ ಹಿರಿಮೆಯನ್ನು ಭಾಗವತಕ್ಕೆ ಇಷ್ಟೆಲ್ಲ ಆಚಾರ್ಯರು ತೋರಿಸಿದರು ಅಂತ ಹೇಳ್ತೀರಲ್ಲ, ಈ ಕಥೆ ಯಾಕಾಗಬಾರದು ಬರೀ ಇದು? ಏನೋ ಮಧ್ವಾಚಾರ್ಯ ಹಿರಿಮೆಯನ್ನು ಹೇಳೋದಕ್ಕೋಸ್ಕರ ಕಥೆ ಹೇಳ್ತಿದ್ದೀರಿ ಅಂತ ಕೇಳಿದರೆ, ಕಥೆಯಲ್ಲ, ಅದರ ಸ್ವರಮೂಲ ಗ್ರಂಥಗಳಲ್ಲಿ ಭಾಗವತ ತಾತ್ಪರ್ಯ ನಿರ್ಣಯ ಅಂತ ಒಂದು ಗ್ರಂಥ ಇದೆ, ಭಾಗವತ ತಾತ್ಪರ್ಯ ನಿರ್ಣಯ. ಆ ಗ್ರಂಥ ಓದಬೇಕು, ಇಡೀ ಪುರಾಣ ಪ್ರಪಂಚವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿ ಅನೇಕ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಹೋಗ್ತಾರೆ. ಇದು ಮಾಸ ಮಹತ್ವ ಹೇಳೋದಕ್ಕೂ ನಮಗೆ ಬರೋದಿಲ್ಲ, ಭಾಗವತ ತಾತ್ಪರ್ಯ ಓದ್ದೆ ಹೋಗಿಬಿಟ್ರೆ. ಸತ್ಯನಾರಾಯಣ ಕಥೆ ಹೇಳೋದಕ್ಕೂ ಬರೋದಿಲ್ಲ, ಎಷ್ಟೋ ಜನ ಕಥೆ ಸರಿ ಸುಮ್ಮನೆ ಕೇಳಿಬಿಟ್ರೆ, ಸತ್ಯನಾರಾಯಣ ಕಥೆ ಕೇಳಿಬಿಟ್ರೆ ಏನಿದು ಹಿಂದೂ ಮುಂದೆ ಗೊತ್ತಾಗೋದಿಲ್ವಲ್ಲ, ಯಾರೋ ಪ್ರಶ್ನೆ ಮಾಡಿದ್ದಾರೆ, ತಮಾಷೆ ಮಾಡಿದ್ದಾರೆ. ಇನ್ನೂ ಪ್ರಸಾದ ತಿನ್ನಲಿಕ್ಕೆ ಅಂತ ಹೋಗ್ತಾಳೆ, ಅಷ್ಟೊತ್ತಿ ಸುದ್ದಿ ಬರುತ್ತೆ, ಗಂಡ ಅಪ್ಪ ಎಲ್ಲ ಬಂದುಬಿಟ್ರು ಅಂತ ಹೇಳಿ, ಪ್ರಸಾದ ಬಿಡ್ತಾಳೆ, ಓಡೋಗ್ಬಿಡ್ತಾಳೆ, ಅದು ಮುಳುಗೋಗ್ಬಿಡುತ್ತಂತೆ, ನಡೆಯಂತೆ ಮುಳುಗೋಗ್ಬಿಡುತ್ತೆ ಹಡಗು, ನಮಗೆ ಸಿಟ್ಟು ಬಂದ್ಬಿಡುತ್ತೆ ದೇವ್ರ ಮೇಲೆ, ಏನು ಪ್ರಸಾದಕ್ಕೋಸ್ಕರ ಪ್ರಾಣ ತೆಗೆದುಬಿಡೋದು ಅವ್ರನ್ನೆಲ್ಲ ಕೂಡ. ಯಾತಕ್ಕೆ ಆ ಪ್ರಸಾದ ಒಗೆದು ಬಂದು ಗಂಡ ತಂದೆ ಹೋಗ್ಬಿಟ್ರೆ ಆ ಕಡೆ, ನಮಗಿಂತ ಶಾರ್ಟ್ ಟೆಂಪರ್ ದೇವರಂತಾಗುತ್ತಾನೆ, ನಾವೇ ಎಷ್ಟೋ ವಾಸ ತಡ್ಕೋತೇವೆ ನಾವೀಗ, ದೇವ್ರು ಇಷ್ಟು ಸಿಟ್ಟು ಮಾಡ್ಕೊಳ್ಳೋದು ಗತಿಯೇನೀಗ, ಕೊಂದೆ ಹಾಕ್ಬಿಡೋದ ಈ ಮಧ್ಯೆ ಹಡಗು ಮುಳುಗಿಬಿಟ್ಟು ಗಂಡ ತಂದೆ ಹೋಗ್ಬಿಡಿ, ಇಬ್ಬರು ಹೋಗ್ಬಿಡೋದಾ, ಇದೇನಿದು ಅರ್ಥ ಮಾಡ್ಕೊಳ್ಳೋದು ಬರೋದೇ ಇದೆಲ್ಲ ಕೂಡ. ಪ್ರಸಾದ ತಿಂದ್ರೆ ಆಗುತ್ತಂತೆ, ಆಗದ್ರೆ ಹೋಗುತ್ತಂತೆ, ಏನಿವೆಲ್ಲ ನೋಡಿ, ಬೈಲಕ್ಕೆ ಒಳ್ಳೆ ಸ್ಕೋಪ್ ಇರುತ್ತೆ. ಆದರೆ ಆಚಾರ ಗ್ರಂಥ ಓದಿ ಇಂಥ ಸಮಸ್ಯೆಗೆ ಅವಕಾಶವೇ ಬರೋದಿಲ್ಲ, ಎಂಥೆಂಥ ಪ್ರಸಂಗ ಕೊಡಿ ತಕ್ಷಣ ಉತ್ತರವನ್ನು ಕೊಡ್ತಾರೆ, ತಕ್ಷಣ ಉತ್ತರ. ಪುರಾಣ ಪ್ರಪಂಚದ ಬಗ್ಗೆ ನಮ್ಮ ಜನ ತುಂಬ ಗೌರವ ಕಳ್ಕೊಂಡಾಗಿದೆ. ಇವತ್ತಿನ ದಿವಸ ಪುರಾಣ ಶಾಸ್ತ್ರ ಅಂದರೆ ಮೂಗು ಮುರಿಯೋ ಪದ್ಧತಿ ಬಂದುಬಿಟ್ಟಿದೆ. ಆ ಪದ್ಧತಿ ಹೋಗಬೇಕಾದ್ರೆ ಆಚಾರ ಸ್ವರಮೂಲ ಗ್ರಂಥಗಳನ್ನು ಓದಿದವರಿಗೆ ಸ್ವಲ್ಪವೂ ಗೊಂದಲ ಬರೋದಿಲ್ಲ. ಭಗವದ್ಗೀತೆಯೇ ಸಾಕ್ಷಿ ಅದಕ್ಕೆ. ಗೀತಾ ಭಾಷೆ ಗೀತಾ ತಾತ್ಪರ್ಯ ನೋಡ್ತಾ ಇದ್ದೇವಲ್ಲ, ಅವೇ ದೃಷ್ಟಾಂತ. ಈ ಹಿನ್ನೆಲೆ ಇವತ್ತೊಂದು ಪ್ರಕಟಣೆಗಳು ಮಾಡಬೇಕಾಗಿದೆ. ಒಂದು ಆಚಾರ್ಯರ ಗ್ರಂಥಗಳು ಸಿಗೋದು, ಇಷ್ಟು ಅಪೂರ್ವ ಗ್ರಂಥಗಳನ್ನು ನಾವು ಒಂದೇ ಕಡೆ ಕಾಣೋದೇ ಭಾರಿ ದುಸ್ತರವಾಗಿತ್ತು. ಎಷ್ಟೋ ಸಲ ಆ ಗ್ರಂಥಗಳು ಸರಿಯಾಗಿ ಮುದ್ರಣವಾಗದೇನೆ ತುಂಬ ಗೊಂದಲ ಇದ್ದ ಕಾಲ ಇತ್ತು. ಅಂತ ಹೊತ್ತಿನೊಳಗೆ ಒಂದೇ ಸತ್ತಿಗಂತೂ ಒಂದು ಸತ್ತಿನ ಪ್ರಕಟ ಆಗೇ ಇರಲಿಲ್ಲ, ಭಾಗ ಭಾಗ ಪ್ರಕಟ ಆಗೋ ಹೊತ್ತಿಗೆ ಹಳೆ ಮೊದಲ ಭಾಗ ಎಲ್ಲೋ ಹೋಗ್ಬಿಟ್ಟಿರೋದು ಹೀಗಾಗ್ತಾ ಇತ್ತು. ಅಂತ ಗೊಂದಲದಲ್ಲಿ 1999 ನಮ್ಮ ಶ್ರೀ ವ್ಯಾಸಮಧ್ವ ಸೇವಾ ಪ್ರತಿಷ್ಠಾನದಿಂದ ಏಕಕಾಲಕ್ಕೆ 1999 ಒಂದೇ ಸಲಕ್ಕೇನೆ ಸುವರ್ಣಾಭಿಷೇಕದ ಸಮೇತ ಶ್ರೀಮದ್ ಆಚಾರ್ಯರ ಆ ಸರುಮೂಲ ಗ್ರಂಥಗಳನ್ನು, ಸುಮಾರು 4,000 ಪುಟದ ವ್ಯಾಪ್ತಿಯನ್ನು ಮೀರಿದ ಸರುಮೂಲ ಗ್ರಂಥಗಳನ್ನು 7 ಸಂಪುಟಗಳಲ್ಲಿ ಪ್ರಕಾಶನ ಮಾಡಿ ಅದಕ್ಕೊಂದು ಗ್ರಂಥಗಳನ್ನು ಆಸಕ್ತಿಯಿಂದ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ವಾಂಸರಿಗೆ ಸಿಗೋ ಹಾಗೆ ಮಾಡತಕ್ಕಂಥ ವ್ಯವಸ್ಥೆ ಮಾಡಿತ್ತು. ಅದಾದ ಮೇಲೆ ಏನಾಯಿತು, ಈಗಲೂ ಅನೇಕರು ಪ್ರವಚನ ಕಾಲಕ್ಕೆ ಗೀತಾ ಭಾಷೆ ಗೀತಾ ತಾತ್ಪರ್ಯ ಅಂತ ಹೇಳಿ ಕೆಲವರು ಬಂದು ಕೇಳಿದವರಿದ್ದಾರೆ, ಮತ್ತು ಅದನ್ನು ಎಲ್ಲಿ ಸಿಗುತ್ತೆ ನೋಡಬೇಕಾದ್ರೆ ಅಂತ ಕೇಳಿದವರಿದ್ದಾರೆ. ಆದರೆ ಸಂಸ್ಕೃತದಲ್ಲಿ ಸಿಗುತ್ತೆ, ಕನ್ನಡದಲ್ಲಿ ಸಿಗೋದಿಲ್ಲ, ಅದು ಕನ್ನಡದಲ್ಲಿ ಸಿಗುತ್ತೆ ಅಂತ ತುಂಬ ಜನ ಕೇಳ್ತಾರೆ. ನಿಮಗೆ ಆಶ್ಚರ್ಯ ಅಂದರೆ ಇಂಥ ಶ್ರೀಮದಾಚಾರ್ಯ ಸರುಮೂಲ ಗ್ರಂಥಗಳು ಕನ್ನಡ ಲಿಪಿಯಲ್ಲಿ ಈವರೆಗೂ ಒಂದು ಸರ್ತಿನೂ ಸಮಗ್ರ ಪ್ರಿಂಟ್ ಆಗಿಲ್ಲ. ಇಷ್ಟೆಲ್ಲ ಮುಂದುವರಿಸಿದೆ, ಎಷ್ಟು ಮಠಗಳಿದೆ, ಎಷ್ಟು ಇದಿದೆ, ಇಷ್ಟೆಲ್ಲ ವ್ಯವಸ್ಥೆ ಇದೆ, ವಿಕಾಸರ ಭಕ್ತರಿದ್ದಾರೆ, ಎಷ್ಟೆಷ್ಟೋ ಖರ್ಚು, ಆ ಕೋಟಿಗಟ್ಟಲೆ ಖರ್ಚಾಗ್ತಾ ಇರುತ್ತೆ. ಆದರೆ ಮಧ್ವಾಚಾರ್ಯ ಗ್ರಂಥಗಳು ಕನ್ನಡ ಲಿಪಿಯಲ್ಲಿ ಸಮಗ್ರ ಒಂದು ಬಾರಿಯೂ ಪ್ರಿಂಟ್ ಆಗಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಸಮಾಜ ಎಷ್ಟರ ಮಟ್ಟಿಗೆ ಜ್ಞಾನ ಕಾರ್ಯದಲ್ಲಿ ಹಿಂದುಳಿದಿದೆ ಅಂತ ಹೇಳೋದಕ್ಕೆ ಸಾಕ್ಷಿ. ನಾವು ಬರೆಯೋ ಕೆಲಸ ನಮಗೆ ಕೊಟ್ಟಿಲ್ಲ, ಬರೀ ಪ್ರಿಂಟ್ ಮಾಡಿಸೋ ಕೆಲಸ ಕೂಡ ಮಾಡಲಿಕ್ಕಾಗಿಲ್ಲ ಅಂದರೆ ದೊಡ್ಡ ದುರಂತ. ತುಂಬ ಜನ ಕೆಡ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಒಂದು ಯೋಜನೆಯನ್ನು ಆಚಾರ ಸರುಮೂಲ ಗ್ರಂಥಗಳೇನು ಕನ್ನಡ ಲಿಪಿಯಲ್ಲಿ ಬೇಕು ಅಂತ ಜನ ಕೇಳ್ತಾರೆ. ತುಂಬ ಜನಕ್ಕೆ ಸಂಸ್ಕೃತ ಲಿಪಿ ಓದಕ್ಕೆ ಬರೋದಿಲ್ಲ. ವಿಷ್ಣು ಸಹಸ್ರ ಮಾಡಿ ಸಂಸ್ಕೃತದಲ್ಲಿ ಮಾಡಿಸಿ ಎಷ್ಟು ಜನ ತಗೋತಾರೆ, ಕನ್ನಡ ಲಿಪಿಯಲ್ಲಿ ಮಾಡಿಸಿ 100 ಜನ ಓದಕ್ಕೆ ಬರೋದು. ಅದೇ ರೀತಿ ಗೀತಾನ ಕನ್ನಡ ಲಿಪಿಯಲ್ಲಿ ಮಾಡಿಸಿ ಓದಕ್ಕೆ ಬರೋದು. ಸರುಮೂಲ ಗ್ರಂಥನ ಕನ್ನಡ ಲಿಪಿಯಲ್ಲಿ ಮಾಡೋ ಪ್ರಯತ್ನ ಕೆಲವರು ಮಾಡಿದ್ದಾರೆ, ಸಮಗ್ರ ಆಗಿಲ್ಲ, ಎಲ್ಲೋ ಒಂದು ಕಡೆ ಸ್ಟಾಪ್ ಆಗಿದೆ ಅದು. ಅದನ್ನು ಪೂರ್ತಿ ಮಾಡಬೇಕು ಅಂಥೇಳಿ ನಮ್ಮ ವ್ಯಾಸಬದ್ಧ ಸೇವಾ ಪ್ರತಿಷ್ಠಾನ ಈ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದೆ. ಅದರಂತೆ ಆ 7 ಸಂಪುಟಗಳು ಇಡೀ ಸರುಮೂಲಗಳನ್ನು ಒಂದೇ ಸತಿ ಪ್ರಕಾಶನ ಮಾಡೋದು, ಪಾರ್ಟ್ ಬೈ ಪಾರ್ಟ್ ಅಲ್ಲ, ಆಲ್ ದಿ 7 ವಾಲ್ಯೂಮ್ಸ್ ಒಂದೇ ಸತಿ ಪ್ರಕಾಶಿತವಾಗುತ್ತೆ. ಮೇ 26 2002 ಅಂದರೆ ಮುಂದಿನ ವರ್ಷನೇ, ವೈಶಾಖ ಮಾಸ ಶುದ್ಧ ಪೂರ್ಣಿಮಾ, ವ್ಯಾಸ ಪೂರ್ಣಿಮಾ ಅವತ್ತಿನ ದಿವಸ ಇಡೀ ಸರುಮೂಲ ಗ್ರಂಥಗಳನ್ನ ಕನ್ನಡ ಲಿಪಿಯಲ್ಲಿ ಅನುವಾದ ಅಲ್ಲ, ಮತ್ತೆ ಅದು ಅನುವಾದ ಇಷ್ಟು ತಪ್ಪಾಗುತ್ತದೆ, ಅದು ಅನುವಾದ ಪೇದಾರು ಶ್ರೀಗಳವರು ಮಾಡಿಸ್ತಾ ಇದ್ದಾರೆ ಈಗಾಗಲೇ. ಆ ಕೆಲಸ ಮಾಡಲಿಕ್ಕೆ ಹೊರಟಿಲ್ಲ, ಮೂಲ ಗ್ರಂಥಗಳನ್ನು ಮಾತ್ರ ಪಾರಾಯಣ ಮಾಡಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಪ್ರಕಾಶನ ಮಾಡ್ತಕ್ಕಂಥ ಕಾರ್ಯವನ್ನು ನಮ್ಮ ಶ್ರೀ ವ್ಯಾಸಮಂತ್ರ ಸೇವಾ ಪ್ರತಿಷ್ಠಾನ ಹಾಕ್ಕೊಂಡಿದೆ. ಇವತ್ತೇ ಅದನ್ನು ಮೊಟ್ಟ ಮೊದಲವರೆಗೆ ಅನೌನ್ಸ್ ಮಾಡ್ತಿರೋದು ಆ ಕಾರ್ಯಕ್ರಮವನ್ನು. ಅದರ ವಿವರಗಳನ್ನು ಪಾಂಪ್ಲೇಟ್ ಮಾಡಿಸಿದೆ. ಯಾರು ಅದಕ್ಕೆ ಆ ಗ್ರಂಥಗಳನ್ನು ನಾವು ಹೆಚ್ಚು ಪ್ರಿಂಟ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ತುಂಬ ಬೆಲೆ ಜಾಸ್ತಿ ಆಗೋದ್ರಿಂದ. ಆಮೇಲೆ 10-20 ರೂಪಾಯಿ ಪುಸ್ತಕಾರರೆ ನಾವು ರಿಸ್ಕ್ ತೊಗೊಂಡು ಮಾಡಿಬಿಡ್ಬೋದು, ಇದನ್ನು ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ. ಆಸಕ್ತಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ, ಇಲ್ಲಾದ್ರೆ ಮಾಡೋಕ್ಕಾಗೋದಿಲ್ಲ. 1,000 ರೂಪಾಯಿ ಬೆಲೆ ಬಾಳತಕ್ಕಂತಹ ಅವು ಗ್ರಂಥಗಳಾಗುತ್ತಾದ್ದರಿಂದ ಅಷ್ಟು ಸುಲಭವಾಗಿ ಗ್ರಂಥ ಉಳಿಯಾಗಿ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಯಾರು ಪ್ರಕಾಶನ ಪೂರ್ವ ಬೆಲೆಗೆ ಸದಸ್ಯರಾಗ್ತಾರೆ ಅವರಿಗೆ ಮಾತ್ರ ಎಷ್ಟರ ಬರ್ತಾರೋ ಅಷ್ಟು ಮಾತ್ರ ಪ್ರತಿ ಪ್ರಿಂಟ್ ಮಾಡಬೇಕು ಅನ್ನೋ ಉದ್ದೇಶ ಹೊರಟಿದೆ. ಜನವರಿ 31 ಅದಕ್ಕೆ ಮೆಂಬರ್ಸ್ ಆಗಲಿಕ್ಕೆ ಅವಕಾಶ ಉಂಟು, ಜನವರಿ 31 ಅವಕಾಶ ಇದೆ. ಅನಂತರ ಅದರ ಪ್ರಿಂಟಿಂಗ್ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಎಲ್ಲ ರೆಡಿಯಾಗಿಬಿಟ್ಟು ಕೆಲಸ ರೆಡಿಯಾಗಿಬಿಟ್ಟಿದೆ. ಪ್ರಿಂಟ್ ಶುರು ಮಾಡಬೇಕಾದ್ರೆ ಎಷ್ಟು ಕಾಪೀಸ್ ಬೇಕು ಅಂತ ನಮಗೆ ಗೊತ್ತಾಗಬೇಕು. ಜನವರಿ 31 ಸದಸ್ಯರಾಗತಕ್ಕಂಥವರು ಆಸಕ್ತಿಯನ್ನು ಉಳಿದ ವಿವರಗಳೆಲ್ಲ ಪಾಂಪ್ಲೆಟಲ್ಲಿ ಸಿಗುತ್ತೆ, ಅದನ್ನು ನೋಡಿ ಎಲ್ಲರೂ ಸೇರ್ಕೋಬಹುದು. ಯಾಕೆ ತುಂಬ ಜನ ದಿವಸ ಪ್ರಶ್ನೆ ಕೇಳ್ತಾನೆ ಇದ್ದರು, ಉಪನ್ಯಾಸದ ಕಾಲಕ್ಕೇನೆ ಗೀತಾ ಭಾಷೆ ಗೀತಾ ತಾತ್ಪರ್ಯ ಅಂತ ಹೇಳಿದಾಗೆಲ್ಲ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಿದ್ದರು. ಸಂಸ್ಕೃತ ನೋಡೋದು ಏನು ಓದಕ್ಕೆ ಬರೋದಿಲ್ಲ ಪಾಪ, ಬರೀ ಸಾಮಾನ್ಯ ಹಿಂದಿ ಅಕ್ಷರ ಓದಕ್ಕೆ ಬರುತ್ತೆ, ಒತ್ತಕ್ಷರ ಬಂದರೆ ಅವ್ರಿಗೆ ಕಷ್ಟ ಆಗಿಬಿಡುತ್ತೆ. ಕನ್ನಡ ಲಿಪಿಯಲ್ಲಿ ಮಾಡೋ ಉದ್ದೇಶ ಇದೆ, ಅದನ್ನು ಆಸಕ್ತ ಜನ ಉಪಯೋಗ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ಇಲ್ಲಿ ಹೇಳ್ತಾ ಇದ್ದೆ. ಈಗ ಅದೇ ಪ್ರಸಂಗ ಬಂದಿದ್ದರಿಂದ ಭಾಗವತ ತಾತ್ಪರ್ಯ ಗ್ರಂಥ ನೋಡಿದವರಿಗೆ ಅದರ ಸ್ವಾರಸ್ಯ ಏನು, ಗೀತೆ ನೋಡಿದರೆ ಅದರ ಸ್ವಾರಸ್ಯ ಏನು ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಈ ಭಾಗವೇ ಅದು ಒಳ್ಳೆ ದೃಷ್ಟಾಂತ. ಭಗವಂತ ಹೇಳಿದ, ಆಚಾರ್ಯ ಗೀತಾ ತಾತ್ಪರ್ಯದಲ್ಲಿ ಬರೀತಾರೆ, ಈ ಜ್ಞಾನ ಎಲ್ಲಿಯ ಜ್ಞಾನ, ಒಂದು ಊರಲ್ಲಿ ಹೇಗೆ ಬಂತು ಅಂತ ಹೇಳಿದಾಗಾಯ್ತು. ಸೂರ್ಯನಿಗೆ ಹೇಳಿ, ಆತ ಯೋಯಸ್ವತನಿಗೆ ಹೇಳಿ, ಇಕ್ಷ್ವಾಕು ಹೇಳಿ ಬಂತು, ಊರಲ್ಲಿ ಒಂದು ಟ್ರೆಡಿಷನ್ ಇದು ಬಂತು. ರಿಟರ್ನ್ ಟ್ರೆಡಿಷನ್ ಹೇಗೆ ಬಂತು ಅಂದರೆ, ಪಂಚರಾತ್ರಾತ್ಮಕಂ ಜ್ಞಾನಂ ವ್ಯಾಸೋದಾತ್ ಪಾಂಡವೇಶು ಚ ಅಂತ ಆಚಾರ್ಯ ಉಲ್ಲೇಖ ಮಾಡ್ತಾ ಬರ್ತಾರೆ. ಪಂಚರಾತ್ರ ಗ್ರಂಥದೊಳಗೆ ವೇದೋಕ್ತವಾದಂಥ ವಿಚಾರಗಳೆಲ್ಲ ಪಂಚರಾತ್ರ ಅನ್ನೋ ಗ್ರಂಥದಲ್ಲಿ ಬಂದಿದೆ. ಆ ಪಂಚರಾತ್ರದ ಗ್ರಂಥವನ್ನು ಆಧರಿಸಿಬಿಟ್ಟೆ ಭಗವದ್ಗೀತೆಯ ಲಿಖಿತ ರೂಪ ಬಂದಿದೆ ಅಂತ ಆಚಾರ್ಯ ಹೇಳ್ತಾರೆ. ಅರ್ಜುನನಿಗೆ ಹೇಳಿದಂಥ ವಿಷಯಗಳೆಲ್ಲ ಓರಲಿ ಬಂದಿದ್ದು ಆ ಕ್ರಮದೊಳಗೆ, ರಿಟರ್ನ್ ಬಂದಿದ್ದು ಈ ಕ್ರಮದೊಳಗೆ ಅಂತ ಆಚಾರ್ಯ ವಿಶೇಷವಾದ ತಾತ್ಪರ್ಯವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಇಷ್ಟು ಹೇಳಿ ಅರ್ಜುನ, ಅದೇ ಯೋಗವನ್ನು ನೀನು ನಾನು ಹೇಳಿದ್ದೇನೆ, ಇದನ್ನು ಕೇಳು ನಡೆ ಅಂತ ಹೇಳಿದ. ಆಗೊಂದು ಪ್ರಶ್ನೆ ಬಂತು, ಸಯೇ ವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತ ಪುರಾತನ. ಪುರಾತನ ಯೋಗವನ್ನು ಹೇಳಿದೆ, ಆದರೆ ನಮಗ್ಯಾಕೆ ಹೇಳೋದಿಲ್ಲ ಅರ್ಜುನಿಗೆ ಯಾಕೆ ಹೇಳಿದೆ ಅಂತ ಪ್ರಶ್ನೆ ನಮಗೆ. ಅರ್ಜುನಿಗೆ ಯಾಕೆ ಹೇಳಬೇಕಾಗಿತ್ತು? ಕೃಷ್ಣ ಕಾರಣ ಕೊಡ್ತಾನೆ. ಇದರಿಂದ ನಮಗೆ ಜ್ಞಾನ ಬರಬೇಕಾದ್ರೆ ನಮ್ಮ ಅರ್ಹತೆ ಏನಿರಬೇಕು ಅಂತ ಭಗವಂತ ತಾನೇ ನಿರೂಪಣೆ ಮಾಡ್ತಾ ಇದ್ದ. ಭಕ್ತೋಸಿಮೇ ಸಖಾಚೇತಿ ರಹಸ್ಯಂ ಹಿ ಏತದುತ್ತಮಂ. ನಿನಗೆ ಯಾತಕ್ಕೆ ಹೇಳ್ತೇನೆ ಗೊತ್ತಾ ಅರ್ಜುನ, ಭಕ್ತೋಸಿ ಮೇ ಸಖಾಚೇತಿ ರಹಸ್ಯಂ ಹಿ ಏತದುತ್ತಮಂ. ಇದು ರಹಸ್ಯ, ಉತ್ತಮ ಉತ್ತಮ ರಹಸ್ಯ, ಉತ್ತಮವಾದ ರಹಸ್ಯ ವಿದ್ಯೆಯನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ. ಅದಕ್ಕೆ ಎರಡು ಕಾರಣ, ನೀನು ಭಕ್ತನಾಗಿದ್ದಿ ಮತ್ತು ನನಗೆ ಸಖನಾಗಿದ್ದಿ. ಭಕ್ತೋಸಿಮೇ ಸಖಾಚೇತಿ, ನೀ ನನಗೆ ಭಕ್ತ ಮತ್ತು ಸಖ, ಅದಕ್ಕೆ ನಿನಗೆ ಹೇಳಿದ್ದೇನೆ. ನಮಗೀಗ ಅರ್ಥ ಆಗುತ್ತೆ. ನಮಗೆ ಭಗವದ್ಗೀತೋಕ್ತವಾದಂಥ ಜ್ಞಾನ ವಿಚಾರ ನಮ್ಮ ತಲೆಗೆ ಅರ್ಥ ಆಗಬೇಕಾದ್ರೆ ನಾವು ದೇವರಲ್ಲಿ ಭಕ್ತರಾಗಿರಬೇಕು ಮತ್ತು ಸಖ. ಸಖ ಅನ್ನೋ ಪದ ಉಪನಿಷತ್ತಿನ ಪದ, ದಾಸುಪರ್ಣ ಸಯುಜಾ ಸಖಾಯ ಅಂತ ಉಪನಿಷತ್ತಿನ ಪದವನ್ನು ಉಪಯೋಗಿಸ್ತಾರೆ. ಕಠೋಪನಿಷತ್ತಿನ ಪದಗಳನ್ನು ಹೇಗೆ ಉಪಯೋಗಿಸಿದ್ರು ಕೇಳಿದ್ದೇವೆ. ಇದು ದಾಸುಪರ್ಣ ಸಯುಜ ಸಖಾಯ. ಸಖ ಅಂತ ಯಾರು ದೇವರನ್ನು ಆರಾಧನೆ ಮಾಡ್ತಾರಲ್ಲ ಅವರಿಗೆ ಮಾತ್ರ ತಿಳಿಯುತ್ತೆ ಅಂತ. ಭಕ್ತರಾಗಿ ಆರಾಧನೆ ಮಾಡಬೇಕು, ಸಖ ಅಂತ ಆರಾಧನೆ ಮಾಡಬೇಕು. ನಮಗೊಂದು ಗೊಂದಲ ಬರುತ್ತಾಗ, ಸಖ ಅಂದರೆ ನಮ್ಮ ಪ್ರಕಾರ ಫ್ರೆಂಡ್ ಅಂತ ಅರ್ಥ. ದೇವ್ರ ಫ್ರೆಂಡ್ ಅಂತ ತಿಳ್ಕೊಂಡ್ಬಿಡೋದಾದ್ರೆ ಕಾರ್ಯಕ್ರಮ ಸರಿ ಮುಟ್ಟಿ ಆಶೀರ್ವಾದ ಮಾಡಿದಾಗುತ್ತೆ ಅಷ್ಟೇ. ಪೂಜೆ ಮಾಡೋದು ಇನ್ನ ಕೈ ಇಟ್ಬಿಡೋದು ದೇವ್ರ ತಲೆ ಮೇಲೆ ಹೋಗ್ಬಿಟ್ಟು ಹವಾರಿಯೋ ಅಂತ ಕೇಳಿದಾಗತ್ತೆ. ಇದು ಈ ರೀತಿ ಅಲ್ಲ. ಮತ್ತೆ ಸಖ ಉಪನಿಷತ್ತಿನ ಶಬ್ದ ಏನು ಹೇಳುತ್ತೆ ಅಂತ ಕೇಳಿದರೆ ಯಾವಾಗಲೂ ಜೊತೆಗಿರೋರು ಅಂತ ಅರ್ಥ. ಸಖ ಅಂತ ಯಾರನ್ನು ಕರೀಬೇಕು? ಜೊತೆಗಿರುವವರು ಸಯುಜಾ ಸಖಾಯ ಅಂತ ಕರೀತಾರೆ. ಜೊತೆಗಿರುವಿಕೆ ಇದೆ. ದೇವರನ್ನು ಹೇಗೆ ಆರಾಧನೆ ಮಾಡಬೇಕು ಅಂದರೆ ದೇವರು ಎಲ್ಲಿದ್ದಾನೆ ಅಂತ ಕೇಳೋದಲ್ಲ, ನಮ್ಮ ಜೊತೆ ಯಾವಾಗಲೂ ಇದ್ದಾನೆ, ಈ ರೀತಿ ದೇವರನ್ನು ಕಾಣಬೇಕು ಅಂತ ಅರ್ಥ. ಅದಕ್ಕೆ ದೇವರನ್ನು ದೇವಸ್ಥಾನದಲ್ಲಿ ಕಾಣೋದಲ್ಲ, ಮಂಟಪದಲ್ಲಿ ಕಾಣೋದಲ್ಲ, ವಿಗ್ರಹದಲ್ಲಿ ಕಾಣೋದಲ್ಲ, ನಮ್ಮ ಜೊತೆಗೆ ಭಗವಂತ ಬಿಂಬರೂಪಿಯಾಗಿ ಸದಾ ನೆಲೆಸಿದ್ದಾನೆ ಅಂತ ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ಭಗವದ್ಗೀತೆ ಅರ್ಥವಾಗುತ್ತೆ ಅಂತ. ಈಗ ನಮಗೆ ತೀರಾ ಹೊಸ ವಿಷಯ, ದೇವರು ನಮ್ಮ ಜೊತೆಗೆ ಇದ್ದಾನೆ, ಯಾವಾಗಲೂ ಇದ್ದಾನೆ. ಎಷ್ಟು ಆ ಒಳ್ಳೆಯ ವಿಷಯ ಗೊತ್ತಾ ಅದು. ಇದು ಅರ್ಥವಾಯಿತು ಅಂದರೆ ನಾವು ಒಂಟಿ ಅನ್ನೋ ಭಾವನೆ ಜನ್ಮದಲ್ಲಿ ಬರೋದೇ ಇಲ್ಲ ನಮಗೆ. ಎಷ್ಟೋ ಸತಿ ಹೆಲ್ಪ್ಲೆಸ್ನೆಸ್ ಫೀಲ್ ಮಾಡ್ತೀನೋ, ಅಯ್ಯೋ ನಮಗೆ ಯಾರಗತಿ 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 ಅಂತ ಕೇಳುತ್ತೆ. ಈ ಮಾತು ಕೇಳಿದ ಮೇಲೆ ನಮ್ಮ ಜೊತೆ ಯಾವಾಗಲೂ ದೇವರಿದ್ದಾನೆ. ಅದನ್ನು ಹೇಳೋದಕ್ಕೆ ದಾಸರು ಹೇಳಿತ್ತು, ಆರೂ ಸಂಗಡ ಬಾಹೋರಿಲ್ಲ. ಮನುಷ್ಯ ಸತ್ತೋಗ್ತಾನೆ, ಯಾರು ಜೊತೆ ಬರ್ತಾರೆ? ಯಾರೂ ಬರೋದಿಲ್ಲ. ಯಾರು ಬರ್ತಾರೆ? ನಾರಾಯಣನ ನಾಮ ನೆರೆ ಬಾಹೋದಲ್ಲದೆ ಆರೂ ಸಂಗಡ ಬಾಹೋರಿಲ್ಲ. ಅಂತ್ಯಕಾಲ ದೇವರು ನೆನೆಯಬೇಕು ಅಂತ ಯಾತಕ್ಕೆ ಹೇಳ್ತಾರೆ ಗೊತ್ತಾ? ಜೊತೆ ಬರೋಣ ಒಬ್ಬನೇ ಆದ್ರಿಂದ ಅಂತ. ಜೊತೆ ಬರೋಣ ಒಬ್ಬನೇ ಆದ್ರಿಂದ ಬೇರೆಯವ್ರನ್ನ ಕರೆಯೋದಿಲ್ಲ. ಎಷ್ಟು ಸ್ವಾರಸ್ಯವಾದ ಮಾತದು. ನಮ್ಮ ಹಿಂದೆ ದೇವರು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಪ್ರತಿ ಕ್ಷಣದಲ್ಲೂ ದೇವರು ಜೊತೆಗಿರ್ತಾನೆ. ಈ ಅದ್ಭುತವಾದ ಸಿದ್ಧಾಂತವನ್ನು ಉಪನಿಷತ್ತು ಹೇಳಿದರೆ ಅದು ಜಗತ್ತಿಗೆ ಮುಟ್ಟಿದ ಸೀಮಾದ ಆಚಾರ್ಯರು. ಸದಾ ದೇವರು ಜೊತೆಗಿರ್ತಾನೆ. ನಾವೇ ದೇವರಲ್ಲ, ಆದರೆ ದೇವರನ್ನು ಬಿಟ್ಟು ನಾವಿಲ್ಲ. ಆದರೆ ಅಟ್ ದ ಸೇಮ್ ಟೈಮ್ ದೇವರು ನಮ್ಮ ಜೊತೆ ಯಾವಾಗಲೂ ಇದ್ದಾನೆ. ಆದರೆ ಹೇಗಿದ್ದಾನೆ ಗೊತ್ತೇನು? ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅವನು ಸ್ವತಂತ್ರನಾಗಿ ಇದ್ದಾನೆ, ನಾವು ಅವನು ಸ್ವಾಮಿಯಾಗಿದ್ದಾನೆ, ನಾವು ದಾಸರಾಗಿದ್ದೇವೆ. ಅವನು ಪ್ರಭುವಾಗಿದ್ದಾನೆ, ನಾವು ಭೃತ್ಯರಾಗಿದ್ದೇವೆ. ಅವನು ಬಿಂಬನಾಗಿದ್ದಾನೆ, ನಾವು ಪ್ರತಿಬಿಂಬರಾಗಿದ್ದೇವೆ. ಈ ಕ್ರಮದಲ್ಲಿ ದೇವರನ್ನ ಆರಾಧನೆ ಯಾರು ಮಾಡ್ತಾರಲ್ಲ ಅವರಿಗೆ ಭಗವಂತ ಉಪದೇಶ ಮಾಡ್ತಾರೆ, ಹೊರತು ಕಂಡವರಿಗೆಲ್ಲ ಬರೋದಿಲ್ಲ. ಇದು ನಮಗೆ ಕೊಡೋ ಧೈರ್ಯ ಭಾರಿ ದೊಡ್ಡ ಧೈರ್ಯ ಇದು. ಜೊತೆಗೆ ಎಷ್ಟೋ ಜನ ಮಕ್ಕಳು ಮನೆಯಲ್ಲಿ ಇರುತ್ತಾರೆ, ತಾಯಿಂದರೆ ಮಾಡ್ತಾರೆ ಗೊತ್ತಾ? ಮನೆ ತುಂಬ ಜನ ಊರಲ್ಲಿ ಹೋದ ಚಿಕ್ಕ ಮಗು ಇರುತ್ತೆ, ಮಲಿಸ್ಕೊಂಡ್ಬಿಡ್ತಾರೆ. ಧೈರ್ಯ, ಮಗು ಇದೆಯಲ್ಲ, ಮಗು ಏನು ಮಾಡುತ್ತೆ? ಅವಳದ್ದು ತಷ್ಟೇ, ಏನು ಮಾಡೋಕ್ಕೆ ಬರೋದಿಲ್ಲ. ಪಾಪ ಅದಕ್ಕೆ ಮಗು ಇದೆ, ಒಬ್ಬನೇ ಜೊತೆಗೆ ಮಗು ಇದೆ. ಮಗು ಇದೆ ಅನ್ನೋದೇ ಎಷ್ಟು ಧೈರ್ಯ ಕೊಡೋದಾದರೆ, ಭಗವಂತ ಇದ್ದಾನೆ ಅನ್ನೋ ಮಾತು ಎಷ್ಟು ಧೈರ್ಯ ಕೊಡುತ್ತೆ ಲೆಕ್ಕ ಹಾಕಿ. ಅದಕ್ಕೆ ಪ್ರಹ್ಲಾದ ಸ್ವಲ್ಪ ಗಾಬರಿ ಆಗಲೇ ಇಲ್ಲ. ಸಮುದ್ರಕ್ಕೆ ಹಾಕ್ತೀಯಾ, ಆನೆಕಾಲು ತುಳಿಸ್ತೀಯಾ, ವಿಷ ಏಕಾದ್ದು ಮಾಡೋದು, ನನಗೆ ಏನು ಆಗೋದೇ ಇಲ್ಲ. ಆ ರೀತಿ ಮಾಡಿದ್ದಕ್ಕೆ ಪ್ರಹ್ಲಾದ ಇವತ್ತು ವಿಶ್ವವಿಖ್ಯಾತವಾದಂಥ ಭಗವದ್ಭಕ್ತನಾಗಿ ಪ್ರಸಿದ್ಧನಾಗ್ತಾ ಇದ್ದ. ಸೊ ನರಸಿಂಹದೇವರು ದರ್ಶನವನ್ನೇ ಕೊಟ್ಟುಬಿಡ್ತಾರೆ. ನರಸಿಂಹ ಎಲ್ಲಿದ್ದರೂ ಇದ್ದಾನೆ, ಜೊತೆಗಿದ್ದಾನೆ ಅಂದರೆ ಕಂಬದಲ್ಲಿಲ್ವ? ಇದ್ದೇ ಇದ್ದಾನೆ. ಕೊನೆ ಕಂಬದಿಂದ ಭಗವಂತ ಬಂದ, ನರಸಿಂಹ ರೂಪವನ್ನು ತೋರಿಸಿದ, ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ, ಪ್ರಹ್ಲಾದನನ್ನು ಉಳಿಸಿದ ಅಲ್ಲ, ಚಕ್ರವರ್ತಿಯನ್ನಾಗಿ ಅವನ ಕೀರ್ತಿಯನ್ನು ಉಳಿಸ್ತಾನೆ, ಅವನನ್ನು ಉಳಿಸ್ತಾನೆ. ದೇವರ ಉಪಾಸನೆಯ ಬಗ್ಗೆ ಅಪೂರ್ವ ಬೆಳಕು ಚೆಲ್ಲತಕ್ಕಂಥ ಮಾತಿದೆ. ಅದನ್ನೇ ಹರಿಕಥಾಮೃತ ಸಾರದಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ, ಹಿಂದೆ ಮುಂದೆ ಎಡ ಬಲದಿ ಒಳ ಹೊರಗೆ ಇಂದಿರೇಶನು ತನ್ನವರನು ಎಂದೆಂದು ಸಲಹುವನು ಆಗ ಸದವೋಲ್ ಎತ್ತ ನೋಡಿದರು. ಎಷ್ಟು ದೇವರ ಬಗ್ಗೆ ಭಕ್ತಿ ಹುಟ್ಟಿಸ್ತಕ್ಕಂಥ ಮಾತು. ದೇವರು ಎಲ್ಲಿದ್ದಾನೆ? ಹಿಂದೆ ಮುಂದೆ ಎಡ ಬಲದಿ ಒಳ ಹೊರಗೆ ಇಂದಿರೇಶನು ತನ್ನವರನು ಎಂದೆಂದು ಸಲಹುವನು ಆಗ ಸದವೋಲ್ ಎತ್ತ ನೋಡಿದರು. ಸಖ ಶಬ್ದದ ಎಕ್ಸ್ಪ್ಯಾನ್ಷನ್ ಅಂದರೆ ಈ ರೀತಿ ತಿಳ್ಕೋಬೇಕು ನಾವು. ಹಿಂದೆ ಮುಂದೆ ಎಡಬರದೆ ಸಾಲಗಾರರು ಕಾಡಬಹುದೇ ಹೊರತು, ಸಾಲ ಕೊಟ್ಟವರು ಈ ರೀತಿ ಅನುಗ್ರಹ ಮಾಡಿ ಯಾರು ಕಾಯ್ತಾರೆ ಹೇಳಿ ನೋಡಂತೆ. ಎಷ್ಟು ಅನುಗ್ರಹ ಮಾಡ್ತಾನೆ ದೇವರು. ಎದ್ರೆ ಕೂತರೆ ನಿಂತರೆ ಬಂಚೂರು ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನು ಒಂದರೆ ಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತಾಧೀನನೆಂದೆನಿಸಿ ತಡೆವ ದುರಿತೌಹಗಳ ಕಾಮದ ಕೊಡುವ ಸಕಲೇಷ್ಟಗಳ ಸಂತತ ನಡೆವ ನಮ್ಮಂದದಲ್ಲಿ ನವ ಸುವಿಶೇಷ ಸನ್ಮಹಿಮಾ. ದೇವರ ಬಗ್ಗೆ ಅಪೂರ್ವವಾದ ಚಿತ್ರ ಇದೆ. ಉಪನಿಷತ್ ಹೇಳುತ್ತೆ ಮತ್ತೆ ಹೇಗೆ ಪುರುಷರ ಹಿಂದೆ ಛಾಯೆ ಇರುತ್ತಲ್ಲ, ಏತಸ್ಮಿನ್ ಏತದಾತತಂ. ಇದು ವಿಶೇಷವಾದಂಥ ಉಪನಿಷತ್ತ ನಿರೂಪಣೆ. ಅದನ್ನೇ ಒಡಲ ನೆಡಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನು ಅಂತ ಹೇಳುತ್ತಾರೆ. ರಾಮದೇವರ ಬಗ್ಗೆ ಹೇಳ್ತಾರೆ, ಕಣ್ಣಿಗೆವೆ ಎಂದದಲ್ಲಿ ಕೈ ಮೈ ತಿಣ್ಣಿಗೊದಗುವ ತೆರದಿ ಪಲ್ಗಳು ಪಣ್ಣು ಫಲಗಳ ನಗೆದು ಜಿಹ್ವೆಗೆ ರಸವ ನೀವಂತೆ ಪುಣ್ಯ ಫಲಗಳ ನೀವುದಕ್ಕೆ ನುಡಿ ವೆಣ್ಣಿ ನಣ್ಮಾಂಡದೊಳು ಲಕ್ಷ್ಮಣ ನಣ್ಣ ನೊದಗುವನು ಭಕುತ ರವಸರಕ್ಕೆ ಅಮರಗಣ ಸಹಿತ. ಹೀಗೆಲ್ಲ ದೇವರನ್ನು ಉಪಾಸನೆ ಮಾಡ್ತಕ್ಕಂಥ ಕ್ರಮ ಇದೆಯಲ್ಲ, ಆ ರೀತಿ ಮಾಡ್ತಾರಲ್ಲ ಅವರಿಗೆ ದೇವರು ಗೀತೋಕ್ತ ಜ್ಞಾನವನ್ನು ಕೊಡ್ತಾನೆ. ಬೇರೆ ಮಾಡೋರಿಗೆ ಮನೆ ಮಠ ಕೊಡ್ತಾನೆ ಬೇಕಾದರೆ, ಪಂಚಾಮೃತ ಹಸ್ತೋದ್ರೆ ಅವೆಲ್ಲ ಮಾಡಿಸ್ತಾನೆ. ಆದರೆ ಜ್ಞಾನ ಕೊಡಬೇಕಾದ್ರೆ ಮಾತ್ರ ಇಂಥ ಉಪಾಸನೆ ಮಾಡಬೇಕು. ನೀ ಅರ್ಥ ಮಾಡಬೇಕಾದ್ರೆ ಇದು ಬಹಳ ಮುಖ್ಯವಾದ ಉಪಾಸನೆಯ ಕ್ರಮ. ಭಕ್ತೋಸಿ ಮೇ ಸಖಾಚೇತಿ ರಹಸ್ಯಮ್ಮಿ ಏತದುತ್ತಮ. ಇದರಲ್ಲಿ ಎರಡು ವೈಶಿಷ್ಟ್ಯ ಇದೆ, ರಹಸ್ಯ ಉತ್ತಮ. ನಿನ್ನಲ್ಲಿ ಎರಡು ಅರ್ಹತೆ ಇದೆ, ಭಕ್ತ ಸಖ. ಭಕ್ತನಾಗಿದ್ದೆ ಸಖನಾಗಿದ್ದೆ, ಉತ್ತಮವಾಗಿದೆ ರಹಸ್ಯವಾಗಿದೆ. ಅದಕ್ಕೆ ನಾನು ಇದನ್ನು ಹೇಳಿದೆ, ನಾನು ನಿನಗೆ ಉಪದೇಶ ಮಾಡಿದ್ದೇನೆ ಅರ್ಜುನ ತಿಳ್ಕೊ. ರಹಸ್ಯಮ್ಮಿ ಏತದುತ್ತಮಂ ಇಷ್ಟು ಹೇಳಿದ ತಕ್ಷಣ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಅಪೂರ್ವ ಪ್ರಶ್ನೆ ಮಾಡ್ತಾನೆ. ಸುಮ್ಮನೆ ಕೇಳ್ಕೊಂಡು ಹೋಗ್ತೇವೆ, ಅರ್ಜುನ ಪ್ರಶ್ನೆ ಮಾಡಿಬಿಡ್ತಾನೆ, ಕೃಷ್ಣ ಇದೇನಿದು ಆಶ್ಚರ್ಯ, ನಂಬಳಕ್ಕೆ ಭಾರಿ ಕಷ್ಟ ಆಗುತ್ತೆ ಅಂತ ಕೇಳ್ತಾನೆ. ಅರ್ಜುನ ಉವಾಚ, ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ, ನಿನ್ನ ಜನ್ಮ ಈಗಾಗಿರೋದು, ನಿನ್ನ ಅವತಾರ ಈಗಾಗಿದೆ. ಪರಂ ಜನ್ಮ ವಿವಸ್ವತ, ಸೂರ್ಯ ಹುಟ್ಟಿದ್ದ ಆಗ, ಸೂರ್ಯನ ಅವತಾರದ ಕಾಲ ಅದು, ನೀನಿರೋದು ಈಗ. ನೀನು ಹೇಳ್ತಾ ಇದ್ದು ಸೂರ್ಯನ ನಾನೇ ಹೇಳಿದೆ ಅಂತ ಹೇಳಿದ್ದೆ. ನಿನ್ನ ವಯಸ್ಸು ನನ್ನ ವಯಸ್ಸು ಒಂದೇ. ಅರ್ಜುನ ವಯಸ್ಸು ಎಷ್ಟೀಗ? 70 ಇದ್ದಾನಷ್ಟೇ, 70 ಪಾಯಿಂಟ್ ಸಮಥಿಂಗ್ ಅರ್ಜುನನ ವಯಸ್ಸೀಗ. ಕೃಷ್ಣನ ವಯಸ್ಸು 5 ಜಾಸ್ತಿ ಅರ್ಜುನನಿಗಿಂತ.